ಪ್ರಾಜ್ಞರು ಅಂತ ಅರ್ಥ. ಇದು ಪ್ರಾಜ್ಞರ ವಾದವಲ್ಲ, ಮತ್ತೆ ಯಾರ ವಾದ? ಅಪ್ರಜ್ಞರ ವಾದ ಅಂತ ಕರೀತಾನೆ ಭಗವಂತ. ಪ್ರಜ್ಞರ ಅವಾದ ಅಂದ್ರೇನು? ಪ್ರಜ್ಞೆ ಅಂದ್ರೆ ಪೂರ್ಣ ಪ್ರಜ್ಞೆ ಅಂತ. ಪೂರ್ಣ ಪ್ರಜ್ಞರಿಗೆ ಸಮ್ಮತವಲ್ಲದ ಮಾತನ್ನಾಡ್ತಾ ಇದ್ದೆ ಹೊರತು ಸಮ್ಮತವಾದ ಮಾತನ್ನಾಡ್ತಾ ಇಲ್ಲ ನೀನೀಗ. ಪೂರ್ಣ ಪ್ರಜ್ಞೆ ಅವಾದಾನ್ ಭಾಷಸೇ ಅಂತ. ಪೂರ್ಣ ಪ್ರಜ್ಞರಿಗೆ ಸಮ್ಮತವಲ್ಲದ ಮಾತನ್ನಾಡ್ತಾ ಇದ್ದಿ. ಪೂರ್ಣ ಪ್ರಜ್ಞೆ ಅಂದ್ರೆ ಯಾರು? ಭೀಮಸೇನ. ಇಲ್ಲಿ ಭಗವಂತ ಒಂದು ಮಾತು ಹೇಳ್ತಾರೆ, ಬಹಳ ಮುಖ್ಯವಾದ ಮಾತು ಇದು. ಅರ್ಜುನ, ಎಷ್ಟೆಲ್ಲ ಮಾತಾಡ್ತಾ ಇದ್ದೀಯಲ್ಲ, ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ತಪ್ಪು ಮಾಡ್ತಾ ಇದ್ದೇವೆ ಹಾಗೆ ಹೀಗೆ ಮಾತಾಡ್ತೀಯಲ್ಲ, ಇಂಥ ಮಾತಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ನೀನು ಯುದ್ಧ ಮಾಡಲಿಕ್ಕೆ ಹೊರಟವರು, ನೀನೇನು ದೊಡ್ಡವನಲ್ಲ, ನಿನ್ನ ಇಬ್ಬರು ಅಣ್ಣಂದಿರಿದ್ದಾರೆ, ಒಬ್ಬ ಭೀಮ ಒಬ್ಬ ಧರ್ಮರಾಜ, ನೀನೊಬ್ಬ ಸೇನಾ ಪಡೆಯನ್ನು ಮುಂದೆ ಓಡಿಸ್ತಾವನೇ ಹೊರತು ರಾಜನೂ ಅಲ್ಲ ಮಹಾರಾಜನೂ ಅಲ್ಲ. ಮಹಾರಾಜ ಧರ್ಮರಾಜ, ಯುವರಾಜ ಭೀಮಸೇನ, ಅವರಿಬ್ಬರು ಯುದ್ಧ ಮಾಡಲಿಕ್ಕೆ ನಿಂತಾಗ ಯುದ್ಧ ಮಾಡೋದಿಲ್ಲ ಅಂತ ನೀನಂದ್ರೆ ತಪ್ಪಾಗಲಿಲ್ವೇ? ಇದು ಒಂದು ಎಷ್ಟು ಸುಲಭವಾದ ಮಾತಿದೆ. ಒಂದು ಮುಖ್ಯಸ್ಥರು ಯುದ್ಧ ಮಾಡಲಿಕ್ಕೆ ಅಂತ ಹೊರಟ್ರೆ ಅದು ಕೈ ಕಡೆಗಿರತಕ್ಕಂಥ ಯುದ್ಧ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಬಾರದು. ಅದರಲ್ಲೂ ಭೀಮಸೇನ ಯಾರು ಗೊತ್ತೇನು? ಪೂರ್ಣ ಪ್ರಜ್ಞ. ಆತನಿಗೆ ಸಮ್ಮತವಲ್ಲದ ಮಾತನಾಡ್ತಾ ಇದ್ದೆ ನೀನೀಗ. ಅದು ನಿನಗೆ ಹೇಗೆ ಗೊತ್ತು ಅಂತ ಕೇಳಿದ್ರೆ, ಯುದ್ಧ ಮಾಡಲಿಕ್ಕೆ ಆತ ನಿಂತಿದ್ದಾನೆ, ಯುದ್ಧ ಮಾಡೋದು ತಪ್ಪು ಅಂತ ನೀನು ಮಾತಾಡ್ತಾ ಇದ್ದಿ, ಅಂದ್ಮೇಲೆ ಆತನಿಗೆ ಸಮ್ಮತವಲ್ಲ ಅಂತಾಗ್ಲಿಲ್ಲ ನಿನಗೀಗ. ಎಷ್ಟು ಆಶ್ಚರ್ಯ ಯೋಚನೆ ಮಾಡಿ ಮಠಕ್ಕೆ ಹೋಗಿರ್ತಾನೆ ಒಬ್ಬ, ನಾನು ಹಠ ಹಿಡಿದು ಬಿಡ್ತಾನೆ, ನಾನು ನಿಷಿದ್ಧ ತಿನ್ನೋದಿಲ್ಲ ಅಂತ ಕೂತು ಬಿಡ್ತಾನೆ, ನಿಷಿದ್ಧ ನಾನು ತಿಂಬೋದಿಲ್ಲ ಅಂತೇಳಿ ಕೆಲವು ಹೇಳ್ತಾರೆ. ಅಲ್ಲೇ ಸ್ವಾಮಿಗಳೇ ತಿಂತಾ ಇದ್ದಾರೆ, ನಿನ್ಗೆ ವಿಚಾರ ನೋಡಲ್ಲಿ ಮುಂದೆ ಮತ್ತೆ ಮಾತಾಡೋಗೇ ಇಲ್ಲ ಅದಕ್ಕೆ. ಯಾಕಂದ್ರೆ ಯಾವ ವಿಧಿ ನಿಷೇಧವನ್ನು ಯಾರು ಹೇಳಬೇಕಲ್ಲ, ಅವ್ರು ತಗೊಂಡು ಇನ್ನೇನು ಯೋಚನೆ ನಿನಗೀಗ ಮತ್ತೆ ಮಾತಾಡಾಗಿಲ್ಲ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಭೀಮಸೇನ ಯುದ್ಧ ಮಾಡ್ಲಿಕ್ಕೆ ನಿಂತಾಗ ಯುದ್ಧ ಮಾಡೋ ತಪ್ಪು ಅಂತ ತಿಳ್ಕೊಂಡ್ರೆ ತಪ್ಪಾಗಲಿಲ್ಲ ನಿನಗೀಗ. ಎಷ್ಟು ಆಶ್ಚರ್ಯ ಅಂದ್ರೆ, ಭಗವಂತ ಹೇಳ್ತಾನೆ, ಒಬ್ಬ ಬುದ್ಧಿವಂತನಾದ ವ್ಯಕ್ತಿ, ವಿದ್ವಾಂಸನಾದ ವ್ಯಕ್ತಿ ಸತ್ತವರ ಬಗ್ಗೆ ಅಳೋದಿಲ್ಲ. ಹೇಗೆ ಅಂದ್ರೆ, ಸಾಯಲಕ್ಕೆ ಹೊರಟವರ ಬಗ್ಗೆ ಅಳೋದಿಲ್ವಲ್ಲ, ಹಾಗೆ ಅರ್ಥ ಇಷ್ಟೇ. ಬದುಕಿದವರನ್ನ ಕಂಡು ಹೇಗೆ ಅಳೋದಿಲ್ಲಪ್ಪ? ಇನ್ನು ಸದ್ಯ ಬದುಕಿದ್ದಾರೆ ಹಬ್ಬ ಅಂತ ಹೇಳ್ತಾರೆ, ಬದುಕಿದ್ದಾರ ಸಂತೋಷ, ಸತ್ರ ದುಃಖ. ಆದರೆ ಅಜ್ಞಾನಿಗಳು ಬದುಕಿದವರ ಬಗ್ಗೆ ಸಂತೋಷ ಪಟ್ಟು ಸತ್ತವರ ಬಗ್ಗೆ ಅಳುತ್ತಾರೆ. ಜ್ಞಾನಿ ಹಾಗಲ್ಲ, ಬದುಕಿದವರ ಬಗ್ಗೆ ಹೇಗೆ ಅಳೋದಿಲ್ವೋ ಸತ್ತವರ ಬಗ್ಗೆನೂ ಹಾಗೆ ಅಳೋದಿಲ್ಲ ಅಂತ ಹೇಳಿಬಿಡ್ತಾರೆ. ಸತ್ತವರ ಬಗ್ಗೆನೂ ಹಾಗೆ ಅಳೋದಿಲ್ಲ. ಅದಕ್ಕೆ ದೃಷ್ಟಾಂತ ಬೇಕು ಅಂದ್ರೆ ಅದೇ ಪೂರ್ಣ ಪ್ರಜ್ಞೆ ದೃಷ್ಟಾಂತ. ಮಹಾಭಾರತ ಯುದ್ಧದಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ಇವರೆಲ್ಲ ಸಾಯ್ತಾರೆ ಸಾಯ್ತಾರೆ ಸಾಯ್ತಾರೆ, ಸ್ವಜನಂ ಹಿ ಕಥಂ ಹತ್ವ ಸುಖಿನ ಶ್ಯಾಮ ಮಾಧವ ಅಂತ ಮಾತಾಡ್ತಾ ಇದ್ದಾನಲ್ಲ. ಮುಂದೆ ನಡೀತಾ ಇದೆ ಒಂದು ಘಟ್ಟದೊಳಗೆ ಮಹಾಭಾರತ ಯುದ್ಧದ 14ನೇ ದಿವಸ ರಾತ್ರಿಯ ಸಮಯಕ್ಕೆ, ಮಧ್ಯರಾತ್ರಿಯ ಸಮಯಕ್ಕೆ ಘಟೋತ್ಕಚ ಸಾಯ್ತಾ ಇದ್ದ. 14ನೇ ದಿವಸ ಮಧ್ಯರಾತ್ರಿಯ ಸಮಯಕ್ಕೆ ಘಟೋತ್ಕಚ ಸಾಯ್ತಾ ಇದ್ದ. ಅಕ್ಷೋಹಿಣಿಗಟ್ಟ ಸೈನ್ಯವನ್ನು ಕೊಲ್ತಾನೆ ಘಟೋತ್ಕಚ, ಮೇಲೆ ಹಾರಿದ್ದಾನೆ. ಆತನ ಪೆಟ್ಟನ್ನು ತರಕೊಳ್ಳೋದಕ್ಕೆ ಕೌರವರಿಗೆ ಆಗೋದಿಲ್ಲ, ದುರ್ಯೋಧನ ಒದ್ದಾಡಿ ಬಿಡ್ತಾನೆ. ಆಗ ಕರ್ಣನನ್ನೆಲ್ಲರೂ ಪ್ರಾರ್ಥನೆ ಮಾಡ್ತಾರೆ, ಕರ್ಣ ಶಕ್ತಾಯುಧ ಬಿಟ್ಟುಬಿಡು, ಆ ಘಟೋತ್ಕಚನ ಕೊಂದುಬಿಡು ಕೊಂದುಬಿಡು ಅಂತ ಹೇಳುತ್ತಾರೆ. ಆಗ ಕರ್ಣ ಅನ್ನಂತೆ, ನೋಡು ದುರ್ಯೋಧನ, ಶಕ್ತಾಯುಧವನ್ನ ನಾನು ಅರ್ಜುನ ಕೊಲ್ಲಕ್ಕೆ ಅಂತ ಇಟ್ಕೊಂಡಿದ್ದೇನೆ, ಇವನ್ಮೇಲೆ ಬಿಡಿ ಅಂತ ಹೇಳ್ತಾ ಇದ್ದೀರಿ, ಇವನ್ಮೇಲೆ ಬಿಟ್ಟರೆ ಅರ್ಜುನನ ಕೊಡ್ಲಿಕ್ಕೆ ಆಗೋದಿಲ್ಲ ಅಂದಂತೆ. ಆಗ ಕರ್ಣ ದುರ್ಯೋಧನ ಅಂದಂತೆ, ಕರ್ಣ, ನಾನು ಇವನ ಕೈಯಲ್ಲಿ ಬದುಕುಳಿದ್ರೆ ಅರ್ಜುನ ಬರೋ ಪ್ರಶ್ನೆ, ಈಗಲೇ ಸಾಯ ಸ್ಥಿತಿಯಲ್ಲಿ ಇದ್ದೇವೆ, ಒಗದ್ಬಿಡು ಮಹಾರಾಯ ಅಂತ ಹೇಳಿಬಿಟ್ರೆ ಎಷ್ಟು ತಮಾಷೆ ಆದ ಮಾತು. ನಾನು ಬದುಕಿದ್ರೆ ತಾನೆ ಅರ್ಜುನ ಬರೋದು, ಆಮೇಲೆ ಮತ್ತೆ ಇವನೇ ಕೊಂದು ಹಾಕಿಬಿಡ್ತಾನೆ, ಬಿಟ್ಟುಬಿಡು ಅಂತ ಹೇಳಿದ್ರಂತೆ. ಆಗ ಕರ್ಣ ಶಕ್ತಿ ಆಯ್ತ ತಗೊಂಡು ಹೊರಬಿಡಿಸಿ ಬೆಳೆದು ಎಷ್ಟು ಬಿಡ್ತಾನೆ, ಆಕಾಶದಲ್ಲಿ ಘಟೋತ್ಕಚ ಇದ್ದಾನೆ, ಅವನ ಎದೆಯನ್ನು ಸೀಳಿ ಚಕ್ರ ಶಕ್ತಿ ಆಯ್ದ ಹೊರಟುಬಿಡ್ತಂತೆ, ಮುಂದೆ ಎದೆಯನ್ನು ಸೀಳ್ಕೊಂಡು ಹೋಯ್ತಂತೆ, ಸೀಳ್ಕೊಂಡು ಹೋಗೇ ಬಿಡ್ತಂತೆ ಹಾಗೇನೆ, ಅದು ಇಂದ್ರದೇವರ ಶಕ್ತಿ ಆಗಿದೆ, ಇಂದ್ರಲೋಕಕ್ಕೆ ಹೊರಟೋಗ್ಬಿಡ್ತಂತೆ ಹಾಗೇನೆ. ಈ ಕಡೆಗೆ ಘಟೋತ್ಕಚ ಮೇಲಿಂದ ಕೆಳಗೆ ಬಿಡ್ತಾ ಇದ್ದಾನೆ, ಕೆಳಗೆ ಬಿಡ್ತಾ ಇದ್ದಾಗ ಘಟೋತ್ಕಚ ಯೋಚನೆ ಮಾಡಿದನಂತೆ, ನಾನು ಹೇಗೋ ಬಿಡ್ತಾ ಇದ್ದೇನೆ, ಬಿಡಬೇಕಾದ್ರೂ ಕೂಡ ಸುಮ್ಮನೆ ಯಾಕೆ ಬಿಡಬೇಕು ಅಂತ ಯೋಚನೆ ಮಾಡಿಬಿಟ್ಟು ತನ್ನ ದೇಹವನ್ನ ದೊಡ್ಡದಾಗಿ ಬೆಳೆಸಿಬಿಟ್ಟನಂತೆ, ಬಾಡಿ ದೊಡ್ಡದಾಗಿ ಬೆಳೆಸಿಬಿಟ್ಟನಂತೆ, ಬೆಳೆಸಿ ಕೌರವರ ಸೈನ್ಯ ಬಿದ್ದುಬಿಟ್ಟನಂತೆ. ಅಂದ್ರೆ ಆತನ ಬಾಡಿ ಪೆಟ್ಟಿಗೆನೆ ಲಕ್ಷಾಂತರ ದಿನ ಸಾಯ್ಬೇಕು ಆ ರೀತಿ ಬಿದ್ದಂತೆ ಘಟೋತ್ಕಚ. ಇದು ಘಟೋತ್ಕಚನ ಯೋಗ ಇದು ಒಂದು. ಆಗ ಎಲ್ಲರೂ ಅಳುತ್ತಾರೆ, ಯಥಾ ಪ್ರಕಾರ ಫಸ್ಟ್ ಅತ್ತ ಧರ್ಮರಾಜನೇ ಗೋಳಗ ಹತ್ತುಬಿಡ್ತಾನೆ ಧರ್ಮರಾಜ, ಗೋಳೋ ಅಂತ ಅಳುತ್ತಾನೆ. ಅರ್ಜುನ ಅಳುತ್ತಾನೆ, ಎಲ್ಲರೂ ಹತ್ತವರೇ. ಆಗ ಘಟೋತ್ಕಚ ಮಹಾವೀರನಲ್ಲ, ಎಲ್ಲ ಅಳುತ್ತಾ ಇದ್ದಾರೆ. ಆಗ ನಕ್ಕವರು ಇಬ್ರೇ ಇಬ್ರು ಅಂತ ಹೇಳುತ್ತಾರೆ, ನಕ್ಕವರು ಇಬ್ರೇ ಇಬ್ರು. ತದಾ ನನರ್ಥ ಕೇಶವ ಸಮಾಸ್ತಿಷ್ಚ ಫಲ್ಗುಣಂ. ಅರ್ಜುನ ಆಲಿಂಗನ ಮಾಡ್ಕೊಂಡು ಕೃಷ್ಣ ಕುಣಿದಾಡ್ತಾ ಇದ್ದಾನಂತೆ, ಕೃಷ್ಣ ಜೋರ ಕುಣಿತಾ ಇದ್ದಾನಂತೆ. ಅರ್ಜುನಿಗೆ ಆಶ್ಚರ್ಯವೇ ಆಶ್ಚರ್ಯ, ಕೃಷ್ಣ ಯಾಕೆ ಕುಣಿತಾನೆ ಅಂತ ಹೇಳಿ, ಕೃಷ್ಣ ಯಾಕೆ ಕುಣಿತಾ, ಅಲ್ಲಿ ನೋಡು ಭೀಮನ್ ನೋಡುವಂತೆ, ಭೀಮ ಕುಣಿತಾ ಇದ್ದಾನೆ ಆ ಕಡೆಗೆ. ನಿಜವಾಗಲೂ ನಂಬಲಿಕ್ಕೆ ಸಾಧ್ಯವಿಲ್ಲದ ಘಟನೆ ಇದು ಒಂದು. ಸತ್ತವರ ಬಗ್ಗೆ ಅಳಬೇಕು ಅಂತ ನಾವು ತಿಳ್ಕೊಂಡಿದ್ರೆ ಭೀಮ ನಗುತ್ತಾ ಇದ್ದಾನೆ. ಯಾರ ಸತ್ತ ಭೀಮನಕ್ಕೆ ನಮಗೇನೋ ಖುಷಿಪಟ್ಟ ಅಂತ ತಿಳ್ಕೋಬೇಕು. ಸತ್ತಿರೋದು ಭೀಮನ ಮಗ, ಅರ್ಜುನನ ಮಗನಲ್ಲ, ಧರ್ಮರಾಜನ ಮಗನಲ್ಲ, ಭೀಮನ ಮಗ ಸತ್ತಿದ್ದಾನೆ. ಉಳಿದವರು ಹೇಳ್ತಾರೆ ಭೀಮ ನಗುತ್ತಾ ಇದ್ದಾನೆ ಅಂತ. ಏನು ಆಶ್ಚರ್ಯ! ಇದೇ ಭಗವದ್ಗೀತೆಯನ್ನ ಕೇಳಿದ್ದು ಅರ್ಜುನ, ನಡೆಸಿದ್ದು ಭೀಮಸೇನ. ಇದು ಅದರ ವೈಶಿಷ್ಟ್ಯ. ಅರ್ಜುನ ಸುಮ್ಮನೆ ಕೇಳಿದನಂತೆ, ಆದರೆ ನಡೆಸಿದ್ದು ಸಾಕ್ಷಾತ್ ಭೀಮಸೇನ ಅಂತ ಹೇಳುತ್ತಾರೆ. ಒಂದು ತಮಾಷೆಗೊಂದು ಮಾತು ಹೇಳುತ್ತಾರೆ, ಇಷ್ಟೆಲ್ಲ ಭಗವದ್ಗೀತೆಯನ್ನು ಕೇಳದಾದ ಮೇಲೆ ಅರ್ಜುನನ ಮಗನಾದ ಅಭಿಮನ್ಯು ಸಾಯ್ತಾನೆ. 13ನೇ ದಿವಸ ಸಾಯಂಕಾಲಕ್ಕೆ ಅಭಿಮನ್ಯು ಸತ್ತಿರ್ತಾನೆ. ಎಲ್ಲರೂ ಅಳುತ್ತಾರಾಗ. ಅರ್ಜುನ ಅಂತೂ ಸಿಕ್ಕಾಬಟ್ಟೆ ಹತ್ತು ಬಿಡ್ತಾನೆ. ಧರ್ಮರಾಜನು ಅಳುತ್ತಾನೆ. ಯಥಾ ಶಿಬಿರದ ಎಲ್ಲ ಸೇರಿರ್ತಾರೆ. ಯಾರು ಅಳು ನಿಲ್ಲಿಸ್ತಾನೇ ಇಲ್ಲ. ಆಗ ಭೀಮಸೇನ ಹತ್ತಿಲ್ಲ ಅನ್ನೋದನ್ನು ಮರಿಬಾರದು. ಕೃಷ್ಣ ಮಾದಿ ಬಂದಂತೆ ನೋಡಿದನಂತೆ. ಆಪಾಠ ಇರೋದನ್ನು ನೋಡ್ಬಿಟ್ಟು ತಾನು ಜೋರಾಗಿ ಅಳ್ತಾ ಕೂತ್ಬಿಟ್ಟಂತೆ ಕೃಷ್ಣ ಕೂಡ. ಕೃಷ್ಣ ಆತ್ಮರಿಕೆ ಎಲ್ಲ ಸುಮ್ಮನೆ ಆಗಿಬಿಟ್ರಂತೆ. ಅರ್ಜುನ ಕೃಷ್ಣನು ಕೇಳಿದನಂತೆ, ಕೃಷ್ಣ ನಾನು ನನ್ನ ಮಗ ಅತ್ತ ಅಂತ ಅಳುತ್ತಾ ಇದ್ದೇನೆ, ಇವರೆಲ್ಲ ನನ್ನ ಮಗ ಅತ್ತ ಅಂತ ಅಳುತ್ತಾ ಇದ್ದಾರೆ, ನೀನ್ಯಾತಕ್ಕೆ ಕಳುತಿ ಅಂತ ಕೇಳಿದನಂತೆ. ಕೃಷ್ಣ ಅನ್ನಂತೆ, ನಿನಗೆ ಗೀತೋಪದೇಶ ಮಾಡಿದ್ನಲ್ಲಪ್ಪ, ಅದಕ್ಕೆ ಕಳುತ್ತೇನೆ ಅಂತ ಭಗವಂತ ಹೇಳಿದನು. ಎಷ್ಟು ತಮಾಷೆಯ ಮಾತು! ನಿನಗೆ ಗೀತೋಪದೇಶ ಮಾಡಿಬಿಟ್ಟಲ್ಲ, ಅಳಬಾರದು ಅಳಬಾರದು ಅಂತೇಳಿ ಮಾಡಿದ್ದೇನು, ಕೊನೆಗೆ ನೀನು ಅತ್ತಿದ್ದೇ ಕೆಲಸ ತಾನೆ ಅಂದ್ರೆ ತಮಾಷೆ. ಇಷ್ಟೆಲ್ಲ ಗೀತೆ ಕೇಳಿದ ಅರ್ಜುನ ಅಭಿಮನ್ಯು ಸತ್ತಾಗಳುತ್ತಾನೆ. ಜನ ತಿಳ್ಕೊಂಡಾಗ ಭೀಮ ಗೀತೆಯನ್ನು ಕೇಳಿಲ್ಲ. ಆದರೆ ಭೀಮನಂತೆ ಯಾರೂ ಗೀತೆಯನ್ನು ಫಾಲೋ ಮಾಡಿಲ್ಲ. ಅದಕ್ಕೆ ಪೂರ್ಣ ಪ್ರಜ್ಞೆ ಅಂದ್ರೆ ಭೀಮಸೇನ ಅಂತ ಗೊತ್ತಾಗತ್ತೆ. ತತ್ವಜ್ಞಾನೇ ವಿಷ್ಣು ಭಕ್ತೌ ಸ್ಥೈರ್ಯೇ ಧೈರ್ಯೇ ಪರಾಕ್ರಮೇ ವೇಗೇ ಚ ಲಾಘವೇ ಚೈವ ಪ್ರಲಾಪಶ್ಚ ವರ್ಜನೆ ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇಪಿ ಬಲೇಪಿ ಚ. ದುರ್ಯೋಧನ ಹೇಳಿದ್ದಾನಲ್ಲ, ಇದು ಮಹಾಭಾರತದ ಶ್ಲೋಕ. ಇದು ಇಲ್ಲಿ ಗೀತೆ ಇದೆ ಶ್ಲೋಕ ಬೇಕಾ? ಪರ್ಯಾಪ್ತಂತಿದ ಮೇತೇಶಾಂ ಬಲಂ ಭೀಮಾಭಿರಕ್ಷಿತಂ. ದುರ್ಯೋಧನ ಹೇಳಿದ್ದಾನೆ, ಇಂಥ ಭೀಮನ ವ್ಯಕ್ತಿತ್ವ ನಮ್ಮ ಜನ ಇವತ್ತು ತಿಳ್ಕೊಂಡೇ ಇಲ್ಲ. ಇವ ಮಾತ್ರ ಒಬ್ಬ ಹುಂಬ, ಅವರ ಉದ್ದಕ್ಕೆ ಬಡ ನಿಂತುಬಿಟ್ಟಿರ್ತಾನೆ. ಆ ಟಿವಿ ವಿವ್ ನೋಡಿಬಿಟ್ರೆ ಅಂದ್ರೆ ಊಟ ಸೇರೋದಿಲ್ಲ ಆಗಿರ್ತಾನ ಅವನು. ಪಾಪ, ಡಲ್ ಅಂದ್ರೆ ಡಲ್ಲು ಅಂತ ಹುಡುಕಿ ಹುಡುಕಿ ಹಾಕಿಬಿಟ್ಟಿದ್ದಾರೆ ಪಾತ್ರೆ. ಎಂಥ ಅನ್ಯಾಯ! ಭೀಮ ಅಂದ್ರೆ ಆನಂದ ತೀರ್ಥ, ಪೂರ್ಣ ಪ್ರಜ್ಞ. ಅಂತ ವ್ಯಕ್ತಿಯನ್ನು ಹೇಗೆ ಆರಿಸ್ಬೇಕು ಅಂತ ನಿಜವಲ್ಲ, ಅಂತ ವ್ಯಕ್ತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪರಿಪೂರ್ಣವಾದ ಚಿತ್ರ ಭೀಮನದ್ದು. ಇದೆಲ್ಲ ಯೋಚನೆ ಮಾಡಿದರೆ ಆಗ ಅರ್ಥ ಆಗತ್ತೆ. ಸತ್ತವರ ಬಗ್ಗೆ ಅಳದೇ ಇದ್ದವನೇ ಪಂಡಿತ, ಅದಕ್ಕೆ ಭೀಮ ಪಂಡಿತ ಅಂತ ಆಯ್ತಾ. ಪಾಂಡಿತ್ಯೇಜ ಪಟುತ್ವೇಜ ಶೂರತ್ವೇಪಿ ಬಲೇಬಿಜ. ಇದನ್ನ ಯೋಚನೆ ಮಾಡಿ ಕೃಷ್ಣ ಹೇಳ್ತಕ್ಕಂಥ ಭಗವದ್ಗೀತೆಯನ್ನ ನಿಜವಾಗಲೂ ಕೇಳಿ ನಿಜವಾಗಲೂ ತಿಳಿದವನು ಭೀಮನಾದ್ದರಿಂದ ಅರ್ಜುನ ಆ ಎತ್ತರಕ್ಕೆ ಏರೋದಿಲ್ಲ. ಆದರೆ ಅನಂತರದ ಎತ್ತರದಲ್ಲಿ ಅರ್ಜುನ ಬರ್ತಾನೆ ಹೊರತು ಭೀಮನದೇ ಪ್ರಥಮ ಸ್ಥಾನ ಅಂತ ಅರ್ಥ. ಇದರಿಂದ ಕಲಿಬೇಕಾದ ಪಾಠ ಇಷ್ಟೇ, ನಾವು ಅಳಬಾರದ್ದಕ್ಕೆ ಅಳಬಾರದು, ಆಡಬಾರದ ಮಾತನ್ನ ಆಡಬಾರದು, ಸತ್ತವರ ಬಗ್ಗೆ ವಿನಾಕಾರಣ ಅಳಬಾರದು, ಇಲ್ಲದೆ ಹೋದ್ರೆ ಪಂಡಿತರಾಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮಾತನ್ನು ಭಗವಂತ ಹೇಳ್ತಾನಲ್ಲ. ಇದು ಮುಂದಿನ ಎಲ್ಲಾ ಮಾತುಗಳು ಪೀಠಿಕೆಯಾಗಿ ಬರತಕ್ಕಂತಹ ಮಾತು. ಇಡೀ ಭಗವದ್ಗೀತೆ ಕೇಳಿದ ಮೇಲೆ ನಮಗದು ಹೌದು ಹೌದು ಅಂತ ಅರ್ಥ ಆಗುತ್ತ. ಅರ್ಜುನ ನಯೋತ್ಸೆ ಅಂತ ಕೂತಿದ್ದಾನಲ್ಲ, ಇದೆಲ್ಲ ಕೇಳಿದ ಅರ್ಜುನ ಎದ್ದಂತ ಆಮೇಲೆ, ಕರಿಷ್ಯೇ ವಚನಂ ತವ, ನಿನ್ನ ಮಾತು ಕೇಳಿಯೇ ಕೇಳ್ತೇನೆ ಕೃಷ್ಣ. ಎಂತ ಚೇಂಜ್ ಮಾಡುತ್ತೆ ಭಗವದ್ಗೀತೆ! ನಾನು ಮಾಡಲಾರೆ ಅಂತ ಕೂತು ಅರ್ಜುನನ ಕೈಯಲ್ಲಿ ಮಾಡಿಸ್ತೇನೆ ಅಂತ ಭಗವಂತ ಹೇಳಿದನಲ್ಲ, ಇದು ನಿಜವಾದ ಪರಿವರ್ತನೆ ಅಂದ್ರೆ. ಇದು ನಾವು ಯುದ್ಧ ಮಾಡೋದಿಲ್ಲ ಅಂತ ಕೂತಿಲ್ಲ ನಾವು. ಭಗವದ್ಗೀತೆ ಕೇಳಬೇಕು, ನಾವ್ಯಾತ ಕೇಳಬೇಕು ಅಂತ ಕೇಳಿದರೆ ಯುದ್ಧ ಮಾಡೋದಿಲ್ಲ ಅಂತ ಕೂತಿಲ್ಲ ನಾವು. ಆದರೆ ನಾವು ಕೂತಿರೋದೇನು ಗೊತ್ತ? ಸಂಧ್ಯಾನೆ ಮಾಡೋದಿಲ್ಲ ಅಂತ ಕೂತಿದ್ದೇವೆ, ಪೂಜೆ ಮಾಡೋದಿಲ್ಲ ಅಂತ ಕೂತಿದ್ದೇವೆ. ಇದು ಕೇಳಿ ಆದ ಮೇಲೆ ಕರಿಷ್ಯೇ ವಚನಂತವ ಅಂತ ಹೇಳಿ ಇನ್ನು ಮೇಲೆ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಕರ್ತವ್ಯ ಪರಾಯಣರಾಗಿ ಬಿಟ್ರೆ ಅದು ಭಗವದ್ಗೀತೆ ಇಂಪ್ಯಾಕ್ಟ್ ಅಂದ್ರೆ. ಅಂತ ಭಗವದ್ಗೀತೆಯಲ್ಲಿ ಮುಂದೆ ಏನು ಬರುತ್ತೆ ಎಂಬುದನ್ನ ವಿಸ್ತಾರವಾಗಿ ನೋಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಇವತ್ತಲ್ಲ, ಮಾರ್ಚ್ 18ನೇ ತಾರೀಕಿನಿಂದ ಈ ಮುಂದಿನ ಭಾಗ ಪ್ರಾರಂಭವಾಗುತ್ತೆ. ಭಗವದ್ಗೀತೆಯ ಮುಂದಿನ ಭಾಗ, ಕೃಷ್ಣೋಪದೇಶದ ಭಾಗ ಪ್ರಾರಂಭವಾಗುತ್ತೆ. ಇದಿಷ್ಟು ವಿಚಾರವಾದ ನೆನಪಿನಲ್ಲಿ ಇಟ್ಟುಕೊಂಡಿದ್ದವರಿಗೆ ಅಲ್ಲಿ ಒಂದೊಂದು ಶ್ಲೋಕ ಕೂಡ ಒಂದೊಂದು ದಿವಸಕ್ಕೆ ಮುಗಿಯೋದಿಲ್ಲ ಅಂತ ಶ್ಲೋಕಗಳು. ಸಾವಿನ ರಹಸ್ಯ ಏನು, ಸತ್ತವ್ರ ಬಗ್ಗೆ ಯಾಕೆ ಅಳಬಾರದು, ದೊಡ್ಡ ಪ್ರಶ್ನೆ ಇದು. ಭಗವಂತ ಹೇಗೆ ಹೇಳ್ತಾನೆ ಅಂದ್ರೆ ಅಳತಕ್ಕದ್ದು ನಿಲ್ಲಿಸಬೇಕು, ಹಾಗೆ ಭಗವಂತ ಹೇಳ್ತಾನೆ. ಭಗವದ್ಗೀತೆಯ ಶ್ಲೋಕಗಳನ್ನು ಹೊರತುಪಡಿಸಿದರೆ ಶಾಸ್ತ್ರದ ಯಾವ ಭಾಗದಲ್ಲೂ ಕೂಡ ಸಾವಿನ ಬಗ್ಗೆ ಅಂತ ವಿವೇಚನೆ ಬಂದೇ ಇಲ್ಲ. ಸಾವು ಅಂದ್ರೆ ಏನು, ಅದಕ್ಕೆ ಯಾತ ಕಳಬಾರದು ಅಂತ ಮೂಲಭೂತವಾದ ಪ್ರಶ್ನೆಗೆ ಉತ್ತರ ಅಲ್ಲಿ ಸಿಕ್ಕಾಗಿ ಎಲ್ಲೂ ಸಿಗೋದಿಲ್ಲ. ಆದ್ದರಿಂದ ಮುಂದಿನ ಕಾಲದ ಪ್ರವಚನದ ಸಮಯದೊಳಗೆ ಅದೆಲ್ಲವನ್ನು ಕೂಡ ವಿಸ್ತಾರವಾಗಿ ಭಗವಂತನ ಒಂದು ಉತ್ತರ ಏನಿದೆ ಅದನ್ನು ಆಚಾರ್ಯರು ಹೇಗೆ ಕಂಡಿದ್ದಾರೆ, ಟೀಕಾಕೃತ್ತಾದರೂ ಹೇಗೆ ತಿಳಿಸಿಕೊಟ್ಟಿದ್ದಾರೆ ಎಂಬ ಹಿನ್ನೆಲೆಯಲ್ಲಿ ಯಥೋಚಿತ ನೋಡೋಣ ಅಂತ ಹೇಳುತ್ತಾ, ದೊಡ್ಡ ಪರ್ವಕಾಲ ಇದು. ಮೊದಲೇದ ಉತ್ತರಾಯಣ ಪರ್ವಕಾಲ ಮೊದಲನೇದಾಗಿ ನಿನ್ನೆಯಷ್ಟೇ ಪ್ರಾರಂಭವಾಗಿದೆ. ದ್ವಿತೀಯ ವಿಘ್ನವಾಗದಂತೆ ನಿನ್ನೆನೂ ಆಯಿತು, ಇವತ್ತು ಆಯಿತು, ಉತ್ತರಾಯಣದ ಎರಡು ದಿವಸ ಕೂಡ ಭಗವದ್ಗೀತಾ ಪ್ರವಚನ ಪ್ರವಚನವಾಯಿತು. ಆದ್ದರಿಂದ ಇಡೀ ಉತ್ತರಾಯಣ ಪೂರ್ತಿ ಮಂಗಲಕರವಾಗಿ ನಡೀತಕ್ಕಂಥ ಸೂಚನೆ ಭಗವಂತ ಕೊಟ್ಟಿದ್ದಾನೆ. ತತ್ರಾಪಿ ಕುಂಭಮೇಳದಂಥ ಶ್ರೇಷ್ಠವಾದ ಪ್ರಸಂಗ ತೀರ್ಥ ತ್ರಿವೇಣಿ ಸಂಗಮ ಅಂತ ನಿನ್ನೆ ಹೇಳಿದೆ, ಗಂಗಾ ಯಮುನಾ ಸರಸ್ವತಿಯರ ಸಂಗಮವಾಗಿ ಅಲ್ಲಿ ನಡೆದಿತ್ತು. ನಾವು ಇನ್ನೊಂದು ತ್ರಿವೇಣಿ ಸಂಗಮವನ್ನು ಕಂಡಿದ್ದೇವೆ. ಒಂದು ಕಡೆಗೆ ಭಗವದ್ಗೀತೆಯಂಥ ಶಾಸ್ತ್ರ, ತತ್ರಾಪಿ ಆ ಭಗವದ್ಗೀತೆಯನ್ನು ಶ್ರದ್ಧೆಯಿಂದ ಕೇಳ್ತಕ್ಕಂತಹ ಶ್ರೋತೃಗಳು ಅಂತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ನಿಮ್ಮ ಒಂದು ಸಮಾಗಮ, ಇದು ಕಲಶಪ್ರಾಯವಾಗಿ ಗಂಗಾತೀರ್ಥದಂತಹ ಶ್ರೀ ವಿದ್ಯೇಶ ತೀರ್ಥರ ಒಂದು ಉಪಸ್ಥಿತಿ, ಎಲ್ಲವೂ ಸೇರಿ ಈ ಪ್ರವಚನ ಮಾಲಿಕೆಗೆ ಭಾರಿ ಮಹತ್ವ ಬಂದಿದೆ. ಶ್ರೀ ವಿದ್ಯೇಶತೀರ್ಥ ಶ್ರೀಪಾದಂಗಳವರು ಮೊದಲೇ ಹೇಳಿದ್ದೇನೆ, ಸ್ವತಃ ದೊಡ್ಡ ವಿದ್ವಾಂಸರು, ಶ್ರೇಷ್ಠ ಸದಾಚಾರಿಗಳು, ಅತ್ಯುತ್ತಮ ಗ್ರಂಥ ರಚನಾಕಾರರು, ಮೂಲತಃ ಸಮಾಜದ ಒಳಿತಿಗೋಸ್ಕರವಾಗಿ ಅನೇಕ ಯೋಜನೆಗಳನ್ನು ಹಾಕಿಕೊಂಡು ಹಗಲು ರಾತ್ರಿ ಅದಕ್ಕೂ ದುಡಿತಕ್ಕಂತಹ ನಿಸ್ಪೃಹ ವ್ಯಕ್ತಿಗಳು. ಸಾಮಾಜಿಕ ಕಳಕಳಿ ಅಷ್ಟಿರೋ ಜನ ಸಿಗೋದು ಭಾರಿ ದುರ್ಲಭ. ಅಂಥವರು ನಾಲ್ಕಾರು ಜನ ಸಿಕ್ಕರೆ ಪುಣ್ಯ ಇವತ್ತಿನ ದಿವಸ. ಅಂತ ಮಹಾನುಭಾವರಲ್ಲಿ ಒಬ್ಬರಾದ ಶ್ರೀಪಾದಂಗಳವರು ಸ್ವತಃ ತಾವಿಲ್ಲಿಗೆ ಆಗಮಿಸಿ ಉಪಸ್ಥಿತರಿದ್ದು ಅತ್ಯಂತ ಶ್ರದ್ಧೆಯಿಂದ ಕಾರ್ಯಕ್ರಮವನ್ನು ಹರಸಿದ್ದಾರೆ, ಅನುಗ್ರಹಿಸಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾದ ಹಾಗೂ ತಮ್ಮೆಲ್ಲರ ಪರವಾದ ಈ ಕಾರ್ಯಕರ್ತರ ಪರವಾದ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಗಳ ಅನುಗ್ರಹ ಇದೇ ರೀತಿ ಇರಬೇಕು ಅಂತ ಹೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಮತ್ತೆ ನಿನ್ನೆ ಹೇಳಿದೆ ಈಗಾಗಲೇ, ಶ್ರೀಗಳವರು ಒಳ್ಳೆ ಗ್ರಂಥಕಾರರು, ಎಲ್ಲಾಗೋದು ಭಾರಿ ಅಪರೂಪ ಈಗಿನ ಕಾಲಕ್ಕೆ. ವಿದ್ಯೆ ಇದ್ರೆ ಬರವಣಿಗೆ ಬರೋದಿಲ್ಲ, ಬರವಣಿಗೆ ಬಂದರೆ ಮಾತಾಡ್ಲಿಕ್ಕಾಗೋದಿಲ್ಲ, ಅದಿದ್ದಾಗ ಸಂಘಟನೆ ಒಳ್ಳೆ ತರಗಳು ಮಾಯವಾಗಿ ಬಿಡುತ್ತೆ. ವಿಮರ್ಶಕತೆ ಅಂತೂ ಭಾರಿ ಅಸಾಧ್ಯವಾದದ್ದು. ಶ್ರೀಗಳು ಎಲ್ಲದರಲ್ಲೂ ಕೂಡ ತುಂಬಾ ನಿಷ್ಣಾತರು. ಅವರ ಅಪೂರ್ವವಾದ ಪ್ರವಚನಗಳು ವಿಶೇಷವಾದಂಥ ಪರಿಣಾಮ ಉಂಟು ಮಾಡತಕ್ಕಂಥ ಸಾಮರ್ಥ್ಯ ಹೊಂದಿದ್ರೆ, ಅವರ ಅಹಂ ಬ್ರಹ್ಮಾಸ್ಮಿ ಅನ್ನೋ ಒಂದು ಗ್ರಂಥ ಇದೆ, ಗಾಯತ್ರಿ ಹೃದಯ ಅಂತಕ್ಕಂಥ ಅಪೂರ್ವ ಮತ್ತೊಂದು ಗ್ರಂಥ ಇದೆ, ಜೊತೆ ಗುರಿ ಇಲ್ಲ ದಾರಿ ಅನೇಕ ಗ್ರಂಥಗಳು ಶ್ರೀಗಳವರು ಬರೆದಿದ್ದಾರೆ. ಅದರಲ್ಲೆಲ್ಲ ಒಂದು ವಿಚಾರದ ಹೊಳಗಳನ್ನು ತುಂಬಿಸಿರ್ತಾರೆ ಶ್ರೀಗಳವರು. ಅಂತ ಅನೇಕ ಗ್ರಂಥಗಳು ಇಲ್ಲಿ ಮಾರಾಟಕ್ಕೆ ಸಿಕ್ಕುತ್ತೆ, ಅದರ ಸದುಪಯೋಗವನ್ನು ಪಡಿಬೇಕು. ಮತ್ತು ಶ್ರೀಗಳವರು ತಾವು ಪ್ರವಚನ ಹೇಗೆ ಮಾಡಿಸ್ತಾರೋ, ಸ್ವತಃ ಮಾಡ್ತಾರೋ, ಹಾಗೆ ವರ್ಷ ಪೂರ್ತಿ ಅನೇಕ ಊರುಗಳೊಳಗೆ, ಈ ಊರು ಅನಂತಪುರ, ಮದ್ರಾಸು, ಹೈದರಾಬಾದ್ ಮೊದಲಾದ ಅನೇಕ ಊರು, ಪೂನಾ ಮೊದಲಾದ ಅನೇಕ ಊರುಗಳೊಳಗೆ ಭಾಗವತ ಸಪ್ತಾಹ ಕಾರ್ಯಕ್ರಮವನ್ನು ನಿರಂತರ ನಡೆಸ್ತಾ ಇರ್ತಾರೆ. ಅನೇಕ ವಿದ್ವಾಂಸರಗಳ ಮೂಲಕ ಸ್ವತಃ ತಾವು ನಡೆಸ್ತಾ ಇರ್ತಾರೆ. ದೊಡ್ಡ ವಿಶೇಷ ಅದು ಒಂದು. ಅದಕ್ಕೆ ಭಾಗವತಾಶ್ರಮ ಪ್ರತಿಷ್ಠಾನ ಅನ್ನೋ ಅವರ ಪ್ರತಿಷ್ಠಾನದ ಹೆಸರು ತುಂಬ ಸಾರ್ಥಕವಾದದ್ದು. ಅದರ ಜೊತೆಗೆ ಈ ಊರಿನಲ್ಲೇನೆ ಪುಣ್ಯಧಾಮದಲ್ಲಿ, ರಾಜಾಜಿನ ಪುಣ್ಯಧಾಮದಲ್ಲಿ ಪ್ರತಿ ವರ್ಷ ಒಂದು ತಿಂಗಳು ಪ್ರವಚನ, ನಿರಂತರ ಪ್ರವಚನವನ್ನು ಮಾಡಿಸ್ತಾರೆ ಒಂದು ತಿಂಗಳು. ಒಬ್ಬ ಪೀಠಾಧೀಶರಾಗಿ ಜನಗಳ ಒಬ್ಬ ಪೀಠಾಧೀಶರು ಸಂಚಾರ ಮಾಡಿದ ದಿವಸಕ್ಕೆ ತುಂಬ ಅವರಿಗೆ ಮಠ ದೃಷ್ಟಿಯಲ್ಲಿ ತುಂಬ ಆದಾಯ ಉಂಟು. ಅದನ್ನೆಲ್ಲವನ್ನು ಬಿಟ್ಬಿಟ್ಟು ಸ್ವಾಮಿ ಯಾರು ಕರೆದು ಎಲ್ಲೂ ಹೋಗೋದಿಲ್ಲ, ಆಗ ಪ್ರವಚನ ಮಾಡ್ತೇವೆ ಅಲ್ಲ, ಮಾಡಿಸ್ತೇನೆ ಅಲ್ಲೇ ನಾವು ಕೂತಿರ್ತೇವೆ ಅಂತ ಹೇಳಿ ಆ ರೀತಿ ಕೂತಿರ್ತಾರೆ ಅಂದರೆ ಅವರ ಸಾಮಾಜಿಕ ಕಳಕಳಿಯನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದರ ಸದುಪಯೋಗವನ್ನು ಜನ ಪಡ್ಕೋಬೇಕಷ್ಟೇ. ಅದಕ್ಕೆ ರಾಮ ಸೇವಾ ಸಮಿತಿಯವರು, ಇಲ್ಲಿಯ ರಾಮದೇವರ ಸೇವಾ ಸಮಿತಿಯವರು ಶ್ರೀಗಳವರು ಪ್ರಾರ್ಥನೆ ಮಾಡಿದ್ದು ಉಂಟು. ಪುಣ್ಯಧಾಮದ ದೂರದಲ್ಲಿ ಮಾಡಿಸ್ತಾ ಇದ್ದೀರಿ, ನಮ್ಮ ರಾಮದೇವರ ದೇವಸ್ಥಾನದಲ್ಲೇ ತಮ್ಮ ಕಾರ್ಯಕ್ರಮಗಳು ನಡೆಯ ಹಾಗೆ ಮಾಡಬೇಕು ಅಂತ ಹೇಳಿ ಬಹಳ ಉತ್ಸಾಹದಿಂದ ಅವರು ಕೇಳಿಕೊಂಡಿದ್ದಾರೆ. ಶ್ರೀಗಳವರು ಅದಕ್ಕೆ ಸಂಪೂರ್ಣವಾಗಿ ಭರವಸೆಯನ್ನು ಇಟ್ಟಿದ್ದಾರೆ, ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ, ಅದು ನಡೆಸೇ ನಡೆಸ್ತಾರೆ, ಆ ಬಗ್ಗೆ ಯೋಚನೆ ಇಲ್ಲ. ಅಂತ ಶ್ರೀಗಳವರ ಕಾರ್ಯಕ್ರಮಗಳ ಪ್ರಯೋಜನ ಪಡೆಯಬೇಕು ಅಂತ ಹೇಳ್ತಾ, ಇಲ್ಲಿಯ ಶ್ರೋತೃಗಳಾದ ನೀವು ಬಹಳಷ್ಟು ಶ್ರದ್ಧೆಯಿಂದ ಬಂದಿದ್ದೀರಿ, ನಿಜವಾಗಲೂ ಭಾರಿ ಸಂತೋಷವಾಗುತ್ತೆ. ನಿಜವಾಗಲೂ ಕೂಡ ಒಂದು ಯಾವುದೇ ಪ್ರವಚನದ ಯಶಸ್ಸು ಶ್ರೋತೃಗಳು ಅದರಲ್ಲಿ ಸಹೃದಯದ ಪಾಲುಗೊಂಡಾಗ ನಿಜವಾಗಲೂ ನಿಮ್ಮಲ್ಲಿರ್ತಕ್ಕಂಥ ಉತ್ಸಾಹ ತುಂಬಾ ಅಭಿನಂದನೆಗೆ ಅರ್ಹವಾದದ್ದು. ಎಲ್ಲ ವರ್ಗದ ಜನ ಇದ್ದೀರಿ, ಭಗವದ್ಗೀತೆ ಇರೋದೇ ಅದಕ್ಕೋಸ್ಕರ, ಒಂದು ಕೋಮಿಗೋಸ್ಕರ ಭಗವದ್ಗೀತೆ ಅಲ್ಲ, ಸಮಸ್ತದ ಹಿತಕ್ಕೋಸ್ಕರ ಭಗವದ್ಗೀತೆ ಇದೆ. ಅದರ ಪ್ರಯೋಜನ ತಟ್ಟಬೇಕಾದರೆ ಮುಟ್ಟಬೇಕಾದರೆ ಆ ಜನ ಸೇರಬೇಕು. ಅಂಥ ವ್ಯವಸ್ಥೆನ ರಾಮ ಮಂದಿರದ ಸೇವಾ ಸಂಘದವರು ಮಾಡಿದ್ದಾರಲ್ಲ, ಅಂಥ ವ್ಯವಸ್ಥೆ ಮಾಡಬೇಕು. ಜನ ಎಲ್ಲ ರೀತಿ ಮಾಡಕ್ಕೆ ಬರೋದಿಲ್ಲ, ತುಂಬಾ ಜನಕ್ಕೆ ಅವ್ಯವಸ್ಥೆಯೇ ಜಾಸ್ತಿ ಇರುತ್ತೆ ಸಾಮಾನ್ಯವಾಗಿ. ಇಲ್ಲಿ ಅವ್ಯವಸ್ಥೆ ಹೆಸರು ಇಲ್ಲದಂತೆ ತುಂಬಾ ಎಚ್ಚರಿಕೆಯಿಂದ ಪ್ರತಿಯೊಬ್ಬರಿಗೂ ಕೂಡ ಶ್ರಮ ಪ್ರವಚನದ ಒಂದು ಶ್ರವಣದ ಯೋಗ ಬರ ಹಾಗೆ ಇಲ್ಲಿಯ ಕಾರ್ಯಕರ್ತರು ವಿಶೇಷವಾದ ಜಗನ್ನಾಥರಾಯರು ತಮ್ಮ ಆಡಳಿತ ವರ್ಗದ ಎಲ್ಲ ಸಹ ಸದಸ್ಯರೊಂದಿಗೆ ತೋರಿಸಿರ್ತಕ್ಕಂಥ ಉತ್ಸಾಹ ತುಂಬಾ ಶ್ರೇಷ್ಠವಾದದ್ದು. ಅವರನ್ನು ವಿಶೇಷ ಅಭಿನಂದನೆ ಮಾಡುತ್ತಾ ಮುಂದೆ 18ನೇ ಮಾರ್ಚ್ನಿಂದ ಪ್ರಾರಂಭ ಕಾರ್ಯಕ್ರಮ ಮತ್ತೆ ನಡೆಯುತ್ತೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ರಾಮ ಮಂದಿರದ ಸೇವಾ ಸಂಘದ ಜೊತೆಗೆ ಸರಿಯಾಗಿ ಒಂದು ಬಲವಾಗಿ ನಿಂತವರು ಶ್ರೀ ರಾಘವೇಂದ್ರ ದರ್ಶನ ಕೇಂದ್ರದ ಕಾರ್ಯಕರ್ತರುಗಳು. ರಾಘವೇಂದ್ರ ದರ್ಶನ ಕೇಂದ್ರದವರು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸಹ ತಾವು ಸಹಭಾಗಿಗಳಾಗ್ತೇವೆ ಅಂತಕ್ಕ ಮಾತು ಕೊಟ್ಟು ಭಗವದ್ಗೀತೆಯ ಪೂರ್ತಿ ಪ್ರಾಯೋಜಕತ್ವದ ಒಂದು ಅಂಶವನ್ನ ಅವರು ಹೊತ್ತಿದ್ದಾರೆ. ಅದರ ಕಾರ್ಯಕರ್ತರಾದ ಶ್ರೀ ಡಿ ವಿ ಕೃಷ್ಣಮೂರ್ತಿಗಳು, ನಾಗರಾಜ್ ಅವರು, ವೆಂಕಟೇಶ್ ಮೊದಲಾದ ಎಲ್ಲರಿಗೂ ಕೂಡ ಈ ಸಮಯದಲ್ಲಿ ಧನ್ಯವಾದ ಹೇಳ್ತಾ ಇದ್ದೇನೆ. ಈಗ ಶ್ರೀಗಳವರು ಅನುಗ್ರಹ ವಚನ ನೀಡಿ ಅವರ ಅನುಗ್ರಹ ವಚನದೊಂದಿಗೆ ಈ ಕಾರ್ಯಕ್ರಮ ಮಂಗಳ ಮುಕ್ತಾಯವಾಗುತ್ತೆ ಅಂತ ತಿಳಿಸ್ತಾ ಇವತ್ತಿನ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಣ ವಸ್ತು ಅಂತ ಹೇಳ್ತೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.